ಮನೆಯ ನೆನಪಿನಂಗಳ ಶ್ರೋತೃಗಳಿಗೆಲ್ಲ ಉಮಾ ಭಾತ್ಕಂಡೆಯ ನಮಸ್ಕಾರ. ಹಾಗೆ ಇಂದಿನ ನೆನಪಿನಂಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇಂದಿನ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ನಾವು ಸ್ಮರಿಸಲು ಹೊರಟಿರುವ ವ್ಯಕ್ತಿ ಶ್ರೀ ತುಳಸಿದಾಸರು. ಕೇಳುಗರೆ, ಶ್ರೀ ತುಳಸಿದಾಸರು ಸಕಲ ಗುಣ ಸಂಪನ್ನ, ಸರ್ವಶಕ್ತ, ಲೋಕನಾಯಕ, ಪರಬ್ರಹ್ಮ ಸ್ವರೂಪ ಶ್ರೀರಾಮನ ರೂಪವನ್ನು ಜನರೆದುರು ನಿಲ್ಲಿಸಿ ಅಭಯ ನೀಡಿದಂಥವರು. ಭಕ್ತಿಯ ಬೆಳಕಿನಿಂದ ಜನರ ಮನಸ್ಸಿನಲ್ಲಿ ಮೂಡಿದ್ದ ಭಯದ ಕತ್ತಲೆಯನ್ನು ದೂರ ಮಾಡಿದವರು. ರಕ್ಷಕ, ಆದರ್ಶ ಪುರುಷನಾಗಿ ಶ್ರೀರಾಮ ಶೋಭಿಸಿದ. ಭಕ್ತಿಯ ಕವಚ ಧರಿಸಿದ ಹಿಂದೂ ಧರ್ಮ ವೈರಾಗ್ಯವಾಗಿ ಎಲ್ಲವನ್ನೂ ಎದುರಿಸ್ತು. ಶ್ರೀ ತುಳಸಿದಾಸರು ಭಕ್ತ ಶಿರೋಮಣಿ ಎಂದು ಗೌರವಿಸಲ್ಪಟ್ಟಿದ್ರು. ಶ್ರೀ ತುಳಸಿದಾಸರು 1544ರಲ್ಲಿ, ಅಂದರೆ ಕ್ರಿಸ್ತಶಕ 1488ರಲ್ಲಿ ಉತ್ತರ ಪ್ರದೇಶದ ರಾಜಾಪುರ ಅಂತಕ್ಕಂಥ ಸ್ಥಳದಲ್ಲಿ ಜನಿಸಿದರು. ಇನ್ನೂ ಕೆಲವರು ಇವರು ಹುಟ್ಟಿದ್ದು 1532ರಲ್ಲಿ ಅಂತಲೂ ಹೇಳ್ತಾರೆ. ರಾಜಾಪುರದ ಆತ್ಮರಾಮ ದುಬೆಯವರು ವೇದಾಂತ ಜ್ಯೋತಿಷ್ಯ ಶಾಸ್ತ್ರಗಳ ಪಂಡಿತರಾಗಿದ್ದರು. ಅವರ ಧರ್ಮಪತ್ನಿ ಹುಲಸಿಬಾಯಿ. ಎಲ್ಲ ರೀತಿಯ ಸುಖವೂ ಇವರಿಗಿತ್ತು. ಆದರೆ ಮಕ್ಕಳಿರಲಿಲ್ಲ. ಬಹಳ ಕಾಲ ಮಕ್ಕಳು ಇರಲಾರದಕ್ಕೆ ಬಹಳವಾಗಿ ದುಃಖಿಸ್ತಾ ಇದ್ದ ಈ ದಂಪತಿಗಳು ಆಂಜನೇಯನನ್ನು ಭಕ್ತಿಯಿಂದ ಆರಾಧಿಸಿ ಪುತ್ರ ಸಂತಾನವನ್ನು ಬೇಡಿಕೊಂಡರು. ಕಡೆಗೆ ಸುಂದರವಾದ ಗಂಡು ಮಗು ಜನಿಸ್ತು. ಗಂಡು ಮಗು ತಾಯಿ ಹೊಟ್ಟೆಯಿಂದ ಹೊರ ಬರ್ತಾ ಇದ್ದ ಹಾಗೆ ರಾಮ್ ರಾಮ್ ಅಂತ ಹೇಳ್ತು ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಅಲ್ಲಿ ನೆರೆದಿರ್ತಕ್ಕಂಥ ಜನ ಎಲ್ಲ ರಾಮ್ ಬೋಲಾ ಅಂತ ಹೆಸರಿಟ್ರಂತೆ. ಕೆಲವೇ ದಿನದಲ್ಲಿ ಈ ತುಲಾರಾಮ್ ತಾಯಿಯನ್ನು ಕಳ್ಕೊಂಡ್ಬಿಡ್ತಾನೆ. ಹೀಗಾಗಿ ತಂದೆ ತುಲಾರಾಮನನ್ನು ದೂರ ಮಾಡ್ತಾರೆ. ಒಂದು ಕಥೆ ಈ ರೀತಿ ಹೇಳುತ್ತೆ, ತಾಯಿಯನ್ನು ಕಳೆದುಕೊಂಡಿದ್ದಕ್ಕೆ ತಂದೆ ಅವನನ್ನು ದೂರ ಮಾಡಿದರು ಅಂತ. ಪಂಡಿತ ದುಬೆಯವರು ಮಗನಿಗೆ 12ನೇ ದಿನ ತುಲಾರಾಮ ಅಂತ ನಾಮಕರಣ ಮಾಡ್ತಾರೆ. ಅದೇ ದಿನ ಮಗನ ಜನ್ಮ ಕುಂಡಲಿಯನ್ನು ಬರೆಸ್ತಾರೆ. ಆಗ ಜ್ಯೋತಿಷಿಗಳು ಹೀಗೆ ಹೇಳ್ತಾರೆ, ಎಲ್ಲ ಗ್ರಹಗಳು ಉತ್ತಮ ಸ್ಥಾನದಲ್ಲಿಯೇ ಇದೆ, ಆದರೆ ನಕ್ಷತ್ರ ಮಾತ್ರ ಮೂಲ ಅಂತ ಹೇಳ್ತಾರೆ. ಈ ನಕ್ಷತ್ರ ಬಹಳ ಕೆಟ್ಟದ್ದು, ಈ ಮಗುವಿನಿಂದ ಏನೂ ಏಳಿಗೆನೇ ಇಲ್ಲ, ಇವನ ಕುಲ ಗೋತ್ರ ಎಲ್ಲ ನೋಡಿದ್ರೆ ಇವನು ಕುಲವನ್ನು ಉದ್ಧರಿಸಲಿಕ್ಕೆ ಸಾಧ್ಯನೇ ಇಲ್ಲ, ಇವನನ್ನು ತ್ಯಜಿಸೋದೇ ಒಳ್ಳೆಯದು ಅಂತ ಹೇಳಿ, ಇಲ್ಲ ಅಂದರೆ ನಮಗ್ಯಾರಿಗೂ ಉಳಗಾಲ ಇಲ್ಲ ಅಂಥೇಳಿ ನಿರ್ಧಾರ ಮಾಡಿ ಅವರು ದುಬೆಯವರು ಊರನ್ನೇ ಬಿಟ್ಟು ಹೋಗಲಿಕ್ಕೆ ನಿರ್ಧಾರ ಮಾಡ್ತಾರೆ. ಸರಿ, ಹೀಗಾದಾಗ ಅಜ್ಜಿ ದುರ್ದೈವಿ ಅನ್ನುವಂಥವರು ತುಲಾರಾಮನನ್ನು ಸಾಕಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ತುಲಾರಾಮ್ ತಂದೆ ತಾಯಿಗಳಿಂದ ದೂರವಾಗಬೇಕಾಗುತ್ತೆ. ಸರಿ, ಅಕ್ಕಪಕ್ಕದವರೆಲ್ಲ ಮಗುವಿನ ಮೇಲೆ ತುಂಬ ಪ್ರೀತಿ, ಅವನ್ನ ಎತ್ತಿ ಆಡಿಸಿ ಹರಿಸಿ ತಿನ್ನಿಸಿ ಎಲ್ಲವನ್ನ ಮಾಡ್ತಾ ಇರ್ತಾರೆ. ಸರಿ, ತುಲಾರಾಮ್ ತನ್ನ ಕಾಲಲ್ಲಿ ತಾನು ಎದ್ದು ನಿಲ್ಲಕ್ಕೆ ಶುರು ಮಾಡ್ತಾನೆ. ಕಡೆಗೆ ಪಾಪ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ತಾ ಅವರಿವ್ರು ಕೊಟ್ಟ ಹಾಲು ಹಣ್ಣು ತಿನ್ನುತ್ತಾ ಬದುಕಲಿಕ್ಕೆ ಶುರು ಮಾಡ್ತಾನೆ. ಕೆಲವೊಂದು ಕಡೆ ತುಳಸಿದಾಸರು ಒಂದು ಹಾಡಿನಲ್ಲಿ ತಮ್ಮ ಕಷ್ಟದ ಈ ದಿನಗಳ ಬಗ್ಗೆ ಹಾಡುಗಳ ಮೂಲಕ ಹಾಡಿದ್ದು ಉಂಟು. 4 ಕಡಲೆ ಕಾಳುಗಳು 4 ಪುರುಷಾರ್ಥಗಳಂತೆ ಬಹಳ ದುರ್ಲಭವಾಗಿದ್ದವು ಅಂತ ಹೇಳಿ ಒಂದು ಗೀತೆಯಲ್ಲಿ ತುಳಸಿದಾಸರು ಹಾಡಿದ್ದುಂಟು. ಎಂಥ ದುರ್ದೈವ ನೋಡಿ, ಕೆಲವು ವರ್ಷಗಳ ನಂತರ ತುಳಸಿದಾಸರನ್ನು ನೋಡ್ಕೊಳ್ತಾ ಇದ್ರಲ್ಲ ಮುದುಕಿ, ಅವರು ಸಹ ತೀರ್ಕೊಂಡು ಬಿಡ್ತಾರೆ. ಆಗ ತುಲಾರಾಮನಿಗೆ ಊರಿನ ಜನರೇ ತಂದೆ ತಾಯಿಗಳಾಗ್ತಾರೆ. ಶ್ರೀರಾಮನೇ ಯಜಮಾನ ಆಗ್ಬಿಡ್ತಾನೆ. ಭಕ್ತಾದಿಗಳು ನೀಡೋ ಪ್ರಸಾದವೇ ಅವನಿಗೆ ಊಟ, ದೇವಾಲಯನೇ ಮನೆ, ದೇವರೇ ತಂದೆ ತಾಯಿ ಅಂತ ತುಳಸಿದಾಸರೇ ತಾವೇ ಹೇಳ್ಕೊಂಡಿದ್ದಾರೆ. ಆಂಜನೇಯನು ನನಗೆ ಅನ್ನವಿತ್ತು ಸಲಹಿದ ತಂದೆ ಎಂದು ತುಳಸಿದಾಸರು ತಾವು ಬಾಲ್ಯದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಬದುಕಿದ್ದನ್ನು ನೆನಪಿಸಿಕೊಳ್ತಾರೆ. ಕೇಳುಗರೆ, ಹೀಗೆ ತುಲಾರಾಮನ ಜೀವನ ಮುಂದುವರಿತಾ ಇರುತ್ತೆ. ಒಮ್ಮೆ ರಾಜಾಪುರಕ್ಕೆ ಪ್ರಸಿದ್ಧ ಪಂಡಿತರು, ತತ್ವಜ್ಞಾನಿಗಳು, ಕಥಾವಾಚಕರು ಆದ ನರಹರಿದಾಸರು ಬಂದಿರ್ತಾರೆ. ಅವರು ಆಂಜನೇಯ ಗುಡಿಯಲ್ಲೇ ತಂಗಿರ್ತಾರೆ. ಊರಿನ ಜನರ ಕೋರಿಕೆಯ ಹಾಗೆ ಶ್ರೀ ನರಹರಿದಾಸರಿಂದ ರಾಮಾಯಣ ಪ್ರವಚನ ಪ್ರಾರಂಭ ಆಗುತ್ತೆ. ತುಲಾರಾಮನಿಗೆ ಹಬ್ಬದ ಹಾಗೆ ಸಂಭ್ರಮವತ್ತು. ಸಂಗೀತ ಸಾಹಿತ್ಯಗಳ ಆ ಪ್ರವಚನ ಬಾಲಕನಿಗೆ ಸಿಹಿ ತಿಂಡಿಯಷ್ಟು ಆನಂದದಾಯಕವಾಗಿರುತ್ತೆ. ದಿನವೂ ತಪ್ಪದೇ ಹಾಜರಾಗ್ತಾ ಇರ್ತಾನೆ. ಜನ್ಮದಿಂದಲೂ ತುಲಾರಾಮನಿಗೆ ಮೊಳಕೆಯಂತಿದ್ದ ರಾಮಭಕ್ತಿಗೆ ಪ್ರವಚನ ಕೇಳುತ್ತಾ ಕೇಳುತ್ತಾ ಅದು ಇನ್ನೂ ಹೆಚ್ಚು ಚಿಗುರೊಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ತನ್ನ ಎದುರಿಗೆ ಕುಳಿತ ಭಜನೆ ಹಾಡುವಾಗ ಸುಸ್ವರದಲ್ಲಿ ಹಾಡಿ ಆಸಕ್ತಿಯಿಂದ ಪ್ರವಚನ ಕೇಳ್ತಾ ಇದ್ದ ಬಾಲಕನನ್ನ ನರಹರಿದಾಸರು ಕುತೂಹಲದಿಂದ ಗಮನಿಸ್ತಾ ಇರ್ತಾರೆ. ಬಾಲಕರ ಸುಂದರ ವದನ, ಕೋಮಲ ಶರೀರ, ವಿಶಾಲವಾದ ಕಣ್ಣು, ಎತ್ತರವಾದ ಹಣೆ, ಮುಖದಲ್ಲಿ ಮಿನುಗುವ ತೇಜಸ್ಸನ್ನು ನೋಡಿ ನರಹರಿದಾಸರು ಬಾಲಕನಲ್ಲಿ ಇರತಕ್ಕಂಥ ಅದ್ಭುತ ಶಕ್ತಿಯನ್ನು ಗುರುತಿಸ್ತಾರೆ. ಆತನ ತಂದೆ ತಾಯಿಗಳ ಬಗೆಗೆ ತಿಳಿದುಕೊಂಡು ಕನಿಕರ ಪಡ್ತಾರೆ. ಒಂದಿನ ತುಲಾರಾಮನನ್ನು ಹತ್ತಿರ ಕರೆದು ನೀನು ನನ್ನ ಶಿಷ್ಯನಾಗ್ತೀಯಾ ಅಂತ ಕೇಳ್ತಾರೆ. ತುಲಾರಾಮ ಗುರುಗಳ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೊಡ್ಡ ದನಿಯಲ್ಲಿ ಹತ್ತು ಬಿಡ್ತಾರೆ. ಆಗ ನರಹರಿದಾಸರು ತಲೆಯ ನೇವರಿಸಿ ಅವನ ಮೈದಡವಿ ಆ ತುಲಾರಾಮನನ್ನು ಎತ್ಕೊಳ್ತಾರೆ. ಆವತ್ತಿನಿಂದ ತುಲಾರಾಮ ಪಂಡಿತ ನರಹರಿದಾಸರ ಶಿಷ್ಯರಾಗ್ತಾರೆ. ಪರಮೇಶ್ವರನೇ ನರರೂಪದಲ್ಲಿ ನನಗೆ ಗುರುವಾಗಿ ದೊರೆತ ಅಂತ ಹೇಳಿ ತುಳಸಿದಾಸರು ಈ ಘಟನೆಯನ್ನು ನೆನೆದು ಹಾಡ್ತಾರೆ. ಹೀಗೆ ಒಬ್ಬ ಉತ್ತಮವಾದ ದಾಸರ ಜೋಡಿ ಸೇರಿಕೊಂಡು ಸಕಲ ವಿದ್ಯಾ ಪಾರಂಗತರಾದ ತುಲಾರಾಮನಿಗೆ ಗುರು ನರಹರಿದಾಸರೇ ಮದುವೆಯನ್ನು ಮಾಡಿಸ್ತಾರೆ. ದೀನಬಂಧು ಪಾಠಕನೆಂಬ ಬ್ರಾಹ್ಮಣನ ಮಗಳು ರತ್ನಾವಳಿ ಎಂಬ ಸುಶಿಕ್ಷಿತ ಸುಂದರಿ ಹುಡುಗಿಯೊಡನೆ ತುಲಾರಾಮನ ವಿವಾಹನೂ ಆಗುತ್ತೆ. ನೀನಿನ್ನು ಸುಖವಾಗಿರು ಅಂತ ಹೇಳಿ ಗುರುಗಳು ಅವನನ್ನು ಆಶೀರ್ವಾದನೂ ಮಾಡ್ತಾರೆ. ಆಗ ತಂದೆಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಗುರುಗಳನ್ನು ಆಗಲಿ ಇರಲಿಕ್ಕೆ ತುಲಾರಾಮ ದುಃಖಪಟ್ಟರು ಗುರುವಿನ ಅಪ್ಪಣೆ ಹಾಗೂ ಧರ್ಮಕ್ಕೆ ಕಟ್ಟಿಬಿದ್ದು ಸಂಸಾರಿ ಆಗ್ತಾರೆ. ರೂಪ, ಯೌವನ, ವಿದ್ಯೆ, ಗೌರವ, ಸಂಪಾದನೆ ಯಾವುದಕ್ಕೂ ತುಲಾರಾಮನಿಗೆ ಕೊರತೆನೇ ಇರಲಿಲ್ಲ. ಹಲವರು ಶ್ರೀಮಂತರು ಆಗಾಗ ಅವನನ್ನು ಮನೆಗೆ ಕರೆದು ಸನ್ಮಾನನೂ ಮಾಡಿ ಹಣವನ್ನು ಕೊಡ್ತಾ ಇರ್ತಾರೆ. ಹೆಂಡತಿ ರತ್ನಾವಳಿ ಸುಂದರಿ, ಬಹಳ ಒಳ್ಳೆಯ ಗುಣಗಳಿದ್ದ ಹುಡುಗಿ. ತುಲಾರಾಮನಿಗೆ ಆಕೆಯಲ್ಲಿ ತುಂಬ ಪ್ರೀತಿ. ಗಂಡ ಹೆಂಡತಿ ತುಂಬ ಸಂತೋಷದಿಂದ ಸಂಸಾರ ಮಾಡಿಕೊಂಡಿರ್ತಾರೆ. ಈ ನೆಮ್ಮದಿ ಸಂತೋಷಗಳಲ್ಲಿ ತುಲಾರಾಮನಿಗೆ ದೇವರ ಸ್ಮರಣೆ ಕಡಿಮೆಯಾದದ್ದು ಆಶ್ಚರ್ಯನೇ ಇಲ್ಲ. ತುಲಾರಾಮನಿಗೆ ಹೆಂಡತಿ ಎಷ್ಟು ಪ್ರೀತಿ ಅಂದರೆ ಆಕೆಯನ್ನು ತವ್ರ ಮನೆಗೆ ಕಳಿಸ್ಲಿಕ್ಕೂ ಸಹ ಅವನಿಗೆ ಮನಸ್ಸಾಗ್ತಾ ಇರಲಿಲ್ಲ. ಒಂದಿನ ಪಂಡಿತ ತುಲಾರಾಮ ಪಕ್ಕದ ಗ್ರಾಮಕ್ಕೆ ಪ್ರವಚನಕ್ಕೆ ಹೋಗಿರ್ತಾನೆ. ಅದೇ ದಿನ ರತ್ನಾವಳಿಯ ಅಣ್ಣ ತಂಗಿಯ ಮನೆಗೆ ಬರ್ತಾನೆ. ಮದುವೆಯಾದಾಗಲಿಂದ ತವ್ರ ಮನೆಗೆ ಬಾಗಿಲನ್ನು ನೋಡಿದ ರತ್ನಾವಳಿ ಅಣ್ಣನನ್ನು ನೋಡಿ ತವ್ರ ಮನೆ ನೆನಪಾಗಿ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಅಣ್ಣನೂ ಅಷ್ಟೇ, ಅವಳನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿರ್ತಾನೆ. ತಂಗಿಯ ದುಃಖನ ನೋಡಿ ಅಣ್ಣ ಸಂತೈಸಿ, ನಡೆ ಮನೆಗೆ ಹೋಗುವ, ಒಂದು ವಾರ ಇದ್ದು ಬರುವಿಯಂತೆ, ಅಮ್ಮ ನಿನ್ನನ್ನು ನೋಡಲಿಕ್ಕೆ ಹಂಬಲಿಸ್ತಾ ಇದ್ದಾಳೆ ಅಂತ ಹೇಳ್ತಾನೆ. ತವ್ರ ಮನೆ ಮೋಹದಿಂದ ಒಮ್ಮೆ ಹೊರಡುವ ನಿರ್ಧಾರ ಮಾಡಿದರೂ ರತ್ನಾವಳಿ ಹಿಂಜರಿತಾಳೆ. ಅವರು ಮನೆಯಲ್ಲಿಲ್ಲ, ಒಂದು ಮಾತು ಕೇಳದೆ ಅವರ ಅನುಮತಿ ಪಡೆಯದೆ ಹೇಗೆ ಬರಲಿ? ಅಲ್ಲದೆ ಅವರು ನಾನಿಲ್ಲದೆ ಒಂದು ಗಳಿಗೆನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬಂದ ನಂತರ ನೀನೂ ಹೇಳು, ನಾನು ಕೇಳ್ತೇನೆ, ಆಮೇಲೆ ಹೊರಡೋಣ ಅಂತ ಹೇಳ್ತಾಳೆ. 15 ವರ್ಷಗಳಲ್ಲಿ ಒಮ್ಮೆಯೂ ಕಳಿಸಿಕೊಡದವರು ಈಗ ಬಿಡ್ತಾರಾ? ನೀನು ಹೊರಡು, ಅವರಿಗೆ ಸಿಟ್ಟು ಬಂದರೆ ನಾನು ಉತ್ತರ ಕೊಡ್ತೀನಿ, ಬೇಕಾದರೆ 2 ದಿನದಲ್ಲಿ ಬಂದುಬಿಡು ಅಂತ ಹೇಳಿ ಅಣ್ಣ ಒತ್ತಾಯ ಮಾಡ್ತಾರೆ. ರತ್ನಾವಳಿ ಅಣ್ಣನ ಮಾತು ಸರಿ ಅಂತ ತಿಳಿದು ಮನೆಗೆ ಬೀಗ ಹಾಕ್ತಾಳೆ. ನೆರೆ ಮನೆಯವರ ಕೈಗೆ ಬೀಗದ ಕೈ ಕೊಟ್ಟು ಅವರು ಬಂದರೆ ಹೇಳಿಬಿಡಿ, ನಾಡಿದ್ದು ಬಂದುಬಿಡ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಕತ್ಲಾಗುತ್ತೆ. ಪಂಡಿತ ತುಲಾರಾಮ ಮನೆಗೆ ಬಂದು ನೋಡ್ತಾನೆ, ಬೀಗ ಹಾಕಿರೋದು ನೋಡಿ ಗಾಬರಿ ಆಗ್ತಾನೆ. ಪಕ್ಕದ ಮನೆಯವರು ಬೀಗದ ಕೈ ಕೊಟ್ಟು ವಿಷಯ ತಿಳಿಸಿದಾಗ ಕೋಪ ಆಗಿ ಕಿಡಿಕಿಡಿ ಆಗಿಬಿಡ್ತಾರೆ. ಬಾಗಿಲು ತೆಗೆದು ದೀಪ ಹಚ್ತಾನೆ. ಮಡದಿ ಇಲ್ಲದ ಮನೆ ಒಂದು ಗವಿ ಹಾಗೆ ಕಾಣ್ತಾ ಇರುತ್ತೆ. ಗಂಟೆ ಗಂಟೆ ಕಳೆದಷ್ಟು ಬೇಸರ ಹೆಚ್ಚಲಿಕ್ಕೆ ಪ್ರಾರಂಭ ಆಗುತ್ತೆ. ಮಲಿಕೊಳ್ತಾನೆ, ನಿದ್ರೆ ಬರಲ್ಲ, ಬೇಸರ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಧ್ಯರಾತ್ರಿ ಆಗುತ್ತೆ. ಹೆಂಡತಿಯ ತವರಿಗೇ ನಾನು ಹೋಗೋದು ಅಂತ ನಿಶ್ಚಯ ಮಾಡಿ ತುಲಾರಾಮ ಹೊರಟೇ ಬಿಡ್ತಾರೆ. ಶ್ರಾವಣ ಮಾಸ, ಆಕಾಶದಲ್ಲಿ ಮೋಡಗಳು ದಟ್ಟವಾಗಿ ಕವಿದಿರುತ್ತೆ. ಸುತ್ತಲೂ ಕತ್ತಲು. ಮನೆಯಿಂದ ಹೊರಗೆ ಕಾಲಿಡ್ತ ಹಾಗೆ ಗುಡುಗು ಮಿಂಚುಗಳ ಜೊತೆಗೆ ಧಾರಾಕಾರವಾದ ಮಳೆ ಪ್ರಾರಂಭ ಆಗಿಬಿಡುತ್ತೆ. ಆದರೆ ನಿರ್ಧಾರ ಬದಲಾಯಿಸಿದ ಪಂಡಿತ ತುಲಾರಾಮ ಮಾತ್ರ ಮಳೆಯಲ್ಲಿ ನೆನೆಕೊಳ್ತಾನೆ. ಗಾವುದ ದೂರದ ಗಂಗಾ ನದಿಯ ಬಳಿಗೆ ಬರ್ತಾರೆ. ನದಿಯಲ್ಲಿ ಮಹಾಪೂರ ಬಂದ್ಬಿಡುತ್ತೆ. ಆ ಕಡೆ ದಾಟಿಸುವಂತೆ ದೋಣಿಯವನನ್ನು ಕೇಳ್ತಾರೆ. ಆಗ ಆತ, ಇಂತಹ ಪ್ರವಾಹ ಮಳೆ ಗಾಳಿಗಳಲ್ಲಿ ನದಿ ದಾಟುವುದೇ ಅಂತ ಹೇಳಿಬಿಡ್ತಾನೆ. ಉಕ್ಕಿ ಹರಿಯುತ್ತಿದ್ದ ಗಂಗೆಯನ್ನು ನೋಡಿದ ತುಲಾರಾಮನಿಗೆ ಎದೆ ಝಲ್ಲನ್ನುತ್ತೆ. ಆದರೂ ಹೆಂಡತಿಯ ಮೇಲಿನ ಪ್ರೀತಿ ಬಲವಾಗಿ ಮುಂದೆದು ಅವನನ್ನು ದೂಡುತ್ತೆ. ಧೈರ್ಯ ಮಾಡಿ ಧೋತರ ಬಿಗಿದು ಕಟ್ಟಿ ನೀರಿಗೆ ಧುಮುಕಿ ತುಲಾರಾಮ ಪ್ರವಾಹದ ವಿರುದ್ಧ ಈಜ್ತ ಆಚೆ ತಡ ಸೇರಿಯೇ ಬಿಡ್ತಾರೆ. ಬಟ್ಟೆ ಹಿಂಡುವಷ್ಟೂ ಬಿಡುವು ಇಲ್ಲ. ಹಾಗೇ ಧಾವಿಸ್ತಾ ಹೆಂಡತಿಯ ಮನೆಗೆ ಬಂದು ರತ್ನಾವಳಿ ರತ್ನಾವಳಿ ಅಂತ ಜೋರಾಗಿ ಕೂಗ್ತಾರೆ. ಇಂಥ ಧಾರಾಕಾರ ಮಳೆಯಲ್ಲಿ ಯಾರು ಬಂದಿರಬಹುದು ಅಂತ ರತ್ನಾವಳಿ ಆಶ್ಚರ್ಯದಿಂದ ಬಾಗಿಲು ತೆಗೆದು ನೋಡ್ತಾಳೆ. ತುಲಾರಾಮ ಮಳೆಯಿಂದ ತೋಯ್ದು ಬಟ್ಟೆಯಿಂದ ನೀರು ಉದುರ್ತಾ ಇದೆ, ಚಳಿಗೆ ನಡುಗ್ತಾ ಇದ್ದಾನೆ. ರತ್ನಾವಳಿಗೆ ತುಂಬ ಆಶ್ಚರ್ಯ ಆಗುತ್ತೆ. ತನ್ನಲ್ಲಿ ಅವನ ಪ್ರೀತಿನ ಕಂಡು ಸಂತೋಷನೂ ಆಗುತ್ತೆ. ಅವನ ಸ್ಥಿತಿಯನ್ನು ಕಂಡು ಅಯ್ಯೋ ಪಾಪ ಅನಿಸುತ್ತೆ. ಜೊತೆಗೆ ಒಂದು ದಿನ ಬಿಟ್ಟಿರಲಾರದೆ ಪ್ರವಾಹ ಬಂದ ನೀರಿನಲ್ಲಿ ಈಜು ಬಂದಲ್ಲ ಅಂತ ಸಿಟ್ಟು ಬಂದ್ಬಿಡುತ್ತೆ. ಸ್ವಾಮಿ, ಏನು ಹೇಳಲಿ ನಿಮ್ಮ ಬುದ್ಧಿಗೆ? ನಾಚಿಕೆ ಆಗೋದಿಲ್ವೇ? ನನ್ನ ಹಿಂದೇ ಓಡಿ ಬಂದಿರಲ್ಲ. ನನ್ನಲ್ಲಿ ಇರಿಸಿದಷ್ಟು ಪ್ರೀತಿ ಶ್ರೀರಾಮನಲ್ಲಿ ಇರಿಸ್ತಾ ಇದ್ದಿದ್ರೆ ನಿಮಗೆ ಶ್ರೀರಾಮನೇ ಕಾಣಿಸ್ತಾ ಇದ್ದ, ಜನ್ಮ ಜನ್ಮಾಂತರಗಳ ಹೆದರಿಕೆ ಇರ್ತಾ ಇದ್ದಿಲ್ಲ ಅಂತ ಹೇಳಿಬಿಡ್ತಾಳೆ ಹೆಂಡತಿಯ ಮಾತುಗಳು. ತುಳಸಿ ರಾಮನಿಗೆ ಸಿಡಿಲಿನ ಹಾಗೆ ತುಲಾರಾಮನ ಮೇಲೆ ಎರಗುತ್ತೆ. ಮಳೆಯಲ್ಲಿ ತೋಯ್ದು ನಡುಗುತ್ತಿದ್ದ ಮೈ ಬೆವರುತ್ತೆ, ಮೆದುಳು ತತ್ತರಿಸಿ ಹೋಗುತ್ತೆ, ಹೃದಯ ಕಲಕಿದ ಹಾಗಾಗುತ್ತೆ. ಗುರು ನರಹರಿದಾಸರು ಹೃದಯದಲ್ಲಿ ಬಿತ್ತಿದ ಉಪದೇಶದ ಬೀಜವು ಒಮ್ಮೆಲೆ ಜಿಗಿದು ಮರವಾಗುತ್ತೆ. ಹೃದಯದ ಭಕ್ತಿ ಭಾವನೆಗಳ ಮೇಲೆ ಬಿದ್ದಿದ್ದ ಮೋಹದ ಪರದೆ ಸರ್ರನೆ ಹರಿದು ಹೋಗುತ್ತೆ. ಹಿಂತಿರುಗಿಯೂ ನೋಡದೆ ಸರ ಸರನೆ ಹೊರಟು ಹೋಗ್ಬಿಡ್ತಾನೆ. ಆಗ ತುಳಸಿದಾಸರಲ್ಲಿ ಆದ ಪರಿವರ್ತನೆ, ನನ್ನಂತಹ ದಡ್ಡರು ಯಾರಿದ್ದಾರೆ? ಶ್ರೀರಾಮನನ್ನ ಮರೆತು ಹೆಂಡತಿಯ ಪ್ರೀತಿಯಲ್ಲಿ ಸಿಲುಕಿ ವ್ಯರ್ಥವಾಗಿ ಕಾಲ ಕಳೆದನಲ್ಲ. ಇನ್ನೆಂದೂ ಶ್ರೀರಾಮನನ್ನು ಮರೆಯುವುದಿಲ್ಲ, ಹೆಂಗಸನ್ನು ನೆನೆಯುವುದಿಲ್ಲ. ಶ್ರೀರಾಮನೇ ನನ್ನ ಸರ್ವಸ್ವ ಅಂತ ಹೇಳಿ ಸಂಕಲ್ಪ ಮಾಡಿದ ತುಲಾರಾಮ ಅವತ್ತಿನಿಂದ ತುಳಸಿದಾಸರಾಗ್ತಾರೆ. ಗುರುಗಳು ಹೇಳಿದ ಪ್ರವಚನದ ಮಾತುಗಳು ನೆನಪಾಗಿ ಶ್ರೀರಾಮನು ಕರುಣಾಮಯ, ಸರ್ವಶಕ್ತ ಭಕ್ತರನ್ನು ಎಂದೂ ಬಿಡದ ಉದಾರಿ. ಸರಿ, ಹಾಗಾದರೆ ನನ್ನನ್ನು ಬಿಡುವನೇ ಶ್ರೀರಾಮ. ದೃಢ ನಿರ್ಧಾರ ಮಾಡಿದ ತುಳಸಿದಾಸರು ಚಿತ್ರಕೂಟದ ಕಡೆಗೆ ಹೊರಡ್ತಾರೆ. ಕೇಳುಗರೆ, ತುಳಸಿದಾಸರ ಭಕ್ತಿಯ ಮಾರ್ಗವನ್ನು ಕುರಿತು ಆಲಿಸೋಣ. ಶ್ರೀರಾಮನೇ ಪರಬ್ರಹ್ಮ, ಆತನೇ ಸರ್ವಶಕ್ತ, ಆತನೇ ಪುರುಷೋತ್ತಮ. ಆತನ ನಡೆ ನುಡಿ ಆಚಾರ ವ್ಯವಹಾರಗಳೇ ಆದರ್ಶ. ಆತನ ಸೇವಕರಾಗಿ ಭಜಿಸುವುದೇ ಮೋಕ್ಷ ಸಂಪಾದಿಸಲು, ರಾಮನ ಕೃಪೆಗೆ ಪಾತ್ರರಾಗಲು ಇರುವ ದಾರಿ. ಶ್ರೀರಾಮನನ್ನ ಒಡೆಯ ಅಂತ ತಿಳಿದು ಆತನ ಸೇವಕನಾಗಿ ಸೇವಿಸುವುದೇ ಮಾನವ ಧರ್ಮ. ಇದು ತುಳಸಿದಾಸರ ಭಕ್ತಿ ಪಂಥದ ಸಾರಾಂಶವಾಗುತ್ತೆ. ತುಳಸಿದಾಸರು ಹೊರಟೋದ್ಮೇಲೆ ರತ್ನಾವಳಿ ಏನಾದ್ಲು ಗೊತ್ತಿಲ್ಲ. ತುಳಸಿದಾಸರು ಅವಳ ಹೆಸರನ್ನ ತಮ್ಮ ಗ್ರಂಥದಲ್ಲಿ ಎತ್ತಿಲ್ಲ. ಇತ್ತ ತುಳಸಿದಾಸರಿಗೆ ಚಿತ್ರಕೂಟ ಬಹಳ ಕಾಲ ಹಿಡಿಸಲಿಲ್ಲ. ಅಲ್ಲಿ ತಮಗೆ ಶ್ರೀರಾಮನ ದರ್ಶನ ಆಗೋದಿಲ್ಲ ಅಂತ ಅನಿಸಿ ರಾಮನ ಜನ್ಮಸ್ಥಾನವಾದ ಅಯೋಧ್ಯೆಗೆ ತೆರಳುತ್ತಾರೆ. ಒಮ್ಮೆ ತುಳಸಿದಾಸರಿಗೆ ಬ್ರಹ್ಮರಾಕ್ಷಸನೊಬ್ಬನ ಸಹಾಯದಿಂದ ಆಂಜನೇಯ ದರ್ಶನ ಆಯಿತು ಅಂತ ಹೇಳ್ತಾರೆ. ಕಾಶಿ ಗಂಗಾ ನದಿಯ ಪವಿತ್ರ ಸಾನ್ನಿಧ್ಯವಿರತಕ್ಕಂಥ ಪುಣ್ಯ ಪ್ರದೇಶ. ವಿಶ್ವೇಶ್ವರನ ದೇವಾಲಯ ಇಲ್ಲೇ ಇರೋದು. ಹಿಂದೂ ಸಂಸ್ಕೃತಿಯ ಮಾತೃ ಕೇಂದ್ರನೂ ಈ ಕಾಶಿ. ತುಳಸಿದಾಸರು ಅಲ್ಲೇ ಕೆಲಕಾಲ ನೆಲೆಸಿದ್ರು. ದಿನ ಗಂಗಾ ಸ್ನಾನ, ವಿಶ್ವೇಶ್ವರ ದರ್ಶನ, ಅನಂತರ ಆಂಜನೇಯನನ್ನು ಧ್ಯಾನಿಸ್ತಾ ಕುಳಿತು ಬಿಡ್ತಾ ಇದ್ರಂತೆ. ಒಂದಿನ ಪ್ರತಿದಿನದ ಹಾಗೆ ತುಳಸಿದಾಸರು ತಂಬಿಗೆಯ ನೀರನ್ನು ಮರವೊಂದ ಬುಡಕ್ಕೆ ಚೆಲ್ತಾ ಇದ್ರು. ಆ ಕೆಲಸ ದಿನದ ಹಾಗೆ ಅಂದು ಯಾಂತ್ರಿಕವಾಗಿ ನಡೀತಾ ಇತ್ತು. ನೀರು ಚೆಲ್ಲಿ ತಲೆ ತಗ್ಗಿಸಿಕೊಂಡು ಮುಂದೆ ಬಂದ ತುಳಸಿದಾಸರು ಎದುರಿಗೆ ಪಕ್ಕನೆ ಬ್ರಹ್ಮರಾಕ್ಷಸನೊಬ್ಬ ನಿಂತದ್ದನ್ನು ನೋಡಿ ಅವಕ್ಕಾಗ್ತಾರೆ. ಆ ಬ್ರಹ್ಮರಾಕ್ಷಸ ಅವರನ್ನು ವಂದಿಸ್ತಾನೆ. ತುಳಸಿದಾಸರ ಕೈಯ ನೀರು ಬಿದ್ದ ಬ್ರಹ್ಮರಾಕ್ಷಸನಿಗೆ ಶಾಪದಿಂದ ಬಿಡುಗಡೆಯಾಗಿತ್ತು. ಅವನು ಕೃತಜ್ಞತೆಯಿಂದ ನಿಮ್ಗೇನು ಬೇಕು ಕೇಳಿ ಅಂತ ಕೇಳ್ತಾನೆ. ಆಗ ತುಳಸಿದಾಸರು ಹೇಳ್ತಾರೆ, ನನಗೆ ಹಗಲು ರಾತ್ರಿ ಇರೋದು ಒಂದೇ ಹಂಬಲ, ಆಂಜನೇಯನನ್ನು ಕಾಣಬೇಕು ಅಂತ ಹೇಳಿ. ಬ್ರಹ್ಮರಾಕ್ಷಸ ಹೇಳಿದ್ರು, ನನಗೆ ಆಂಜನೇಯ ದರ್ಶನ ಮಾಡಿಸು. ಅವನು ಹೇಳ್ದ, ದಿನವೂ ಈ ದೇವಾಲಯದಲ್ಲಿ ನಿಮ್ಮ ಪ್ರವಚನ ನಡೆಯುತ್ತದಲ್ಲ, ಅಲ್ಲಿಗೆ ಒಬ್ಬ ಕುರೂಪಿ ಮುದುಕ ಬರ್ತಾ ಇದ್ದ, ನೀವು ಗಮನಿಸಿರ್ಲಿಕ್ಕಿಲ್ಲ. ಆತ ಎಲ್ಲರಿಗಿಂತ ಮೊದಲು ಬಂದು ಕೊನೆಗೆ ಹೋಗ್ತಾನೆ. ಆತ ನೋಡಲಿಕ್ಕೆ ತುಂಬ ಅಸಹ್ಯವಾಗಿದ್ದಾನೆ, ಆದರೂ ಆತನೇ ಆಂಜನೇಯ, ನೋಡಿಕೊಳ್ಳಿ ಅಂತ ಹೇಳ್ತಾನೆ. ಸಂಜೆಯಾಗುತ್ತೆ. ತುಳಸಿದಾಸರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪ್ರವಚನ ಮಂಟಪಕ್ಕೆ ಬರ್ತಾರೆ. ಕುರೂಪಿ ಮುದುಕ ಆಗಲೇ ಬಂದು ದೂರದಲ್ಲಿ ಕೂತ್ಕೊಂಡಿರ್ತಾನೆ. ಒಡನೆ ಹೋಗಿ ಆತನ ಕಾಲು ಹಿಡಿದು ಶ್ರೀರಾಮನನ್ನು ತೋರಿಸು ಅಂತ ಕೇಳಿಬಿಡಬೇಕು ಅಂತ ಅನಿಸುತ್ತೆ. ಆದರೆ ತುಳಸಿದಾಸರು ಹಾಗೆ ಮಾಡೋದಿಲ್ಲ. ಪ್ರವಚನ ಪ್ರಾರಂಭ ಆಗುತ್ತೆ. ಅವತ್ತಿನ ಪ್ರವಚನ ಎಲ್ಲ ಮೂಲೆಯಲ್ಲಿ ಕುಳಿತ ಮುದುಕನಿಗಾಗಿಯೇ ಹೇಳಿದ ಹಾಗೆ ಇರುತ್ತೆ. ಕಣ್ಣು ಮಿಟುಕಿಸದೆ ತುಳಸಿದಾಸರು ಅವನನ್ನೇ ನೋಡ್ತಾ ಇರ್ತಾರೆ. ಸರಿ, ಹೀಗೆ ಪ್ರವಚನ ಮುಗಿಯುತ್ತೆ. ತುಳಸಿದಾಸರು ಅವನನ್ನು ನೋಡ್ತಾ ಇರ್ತಾರೆ. ಮುದುಕ ನಿಧಾನವಾಗಿ ಹೊರಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸಮಯದೊಳಗೆ ತುಳಸಿದಾಸರು ನಡುಕಾಡು ಪಕ್ಕನೆ ಓಡಿ ಹೋಗಿ ತುಳಸಿದಾಸರು ಮುದುಕನ ಕಾಲನ್ನು ಹಿಡ್ಕೊಂಡು, ಸ್ವಾಮಿ, ನನಗೆ ಶ್ರೀರಾಮನ ದರ್ಶನ ಮಾಡಿಸಿ, ಆಂಜನೇಯ ನನ್ನ ಮೇಲೆ ಕೃಪೆ ತೋರು ಅಂತ ಪ್ರಾರ್ಥನೆ ಮಾಡ್ತಾರೆ. ಮುದುಕ ಏನು ತಿಳಿದೇ ಇರೋ ಹಾಗೆ, ಇದೇನಿದು, ನಾನು ಆಂಜನೇಯ ಅಲ್ಲ, ನನ್ನ ಕಾಲು ಬಿಡು ಅಂತ ಕಾಲು ಕೊಡುವಿದ್ದಂತೆ. ತುಳಸಿದಾಸರು ಕಾಲು ಬಿಡೋದೇ ಇಲ್ಲ. ನನಗೆಲ್ಲ ಗೊತ್ತಾಗಿದೆ, ನೀನೇ ಶ್ರೀರಾಮಚಂದ್ರನ ಭಂಟ ಹನುಮಂತ. ನನಗೆ ನೀನು ನಿಜ ರೂಪ ತೋರಿಸಿ ನನ್ನ ಮನಸ್ಸಿನ ಬೇಡಿಕೆಯನ್ನು ನೀನು ಸಲ್ಲಿಸೋ ತನಕ ನಿನ್ನ ಕಾಲನ್ನ ಬಿಡೋದಿಲ್ಲ, ಸತ್ರು ಸರಿ ಅಂತ ಹೇಳಿ ತುಳಸಿದಾಸರು ತುಂಬ ಪರಿಪರಿಯಾಗಿ ಪ್ರಾರ್ಥಿಸಿ ಹಾಡಿ ಬೇಡಿಕೊಳ್ತಾರೆ. ಆಗ ಮುದುಕನ ರೂಪದಲ್ಲಿದ್ದ ಆಂಜನೇಯ ನಿಜ ರೂಪದಲ್ಲಿ ಕಾಣಿಸಿಕೊಂಡು ಹೇಳ್ತಾನೆ, ನೋಡು, ಆ ಪೊದರಿನ ಮರೆಯಲ್ಲಿ ಅವಿತ್ಕೊಂಡಿರು, ಸ್ವಲ್ಪ ಹೊತ್ತಿನಲ್ಲಿ ಶ್ರೀರಾಮ ಲಕ್ಷ್ಮಣರು ಈ ಕಡೆಗೆ ಬರ್ತಾರೆ, ಆಗ ಅವರನ್ನು ನೋಡು ಅಂತ. ತುಳಸಿದಾಸರಿಗೆ ರಾಮ ಲಕ್ಷ್ಮಣರ ದರ್ಶನ ಹೇಗಾಯಿತು ಅಂತ ವಿವರಿಸಿ ಬೇರೆ ಬೇರೆ ರೀತಿ ಭಕ್ತಿ ಕಥೆಗಳನ್ನು ಭಕ್ತರು ಹೇಳ್ತಾರೆ. ಹೀಗೆ ತುಳಸಿದಾಸರು ಪೊದರಿನ ಹಿಂದೆ ಕುಳಿತು ಮೈಯೆಲ್ಲ ಕಣ್ಣಾಗಿ ವೀಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದರು. ತುಳಸಿದಾಸರು ಕಾದೇ ಕಾದರೂ ಯಾರೂ ಆ ಕಡೆ ಹೋಗಲೇ ಇಲ್ಲ. ರಾಜಕುಮಾರರು ಇಬ್ಬರು ಮಾತ್ರ ಕುದುರೆ ಮೇಲೆ ಕೂತ್ಕೊಂಡು ಆ ಕಡೆ ರಸ್ತೆನ ದಾಟಿದರು. ತುಳಸಿದಾಸರು ರಾಮ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರು. ಎಷ್ಟೊತ್ತಾದರೂ ಶ್ರೀರಾಮ ಲಕ್ಷ್ಮಣರು ಬರಲೇ ಇಲ್ಲ. ಎಷ್ಟೊತ್ತು ಕಳೆದ್ಮೇಲೆ ಆ ಮೊದಲಿನ ಮುದುಕನ ವೇಷದಲ್ಲಿದ್ದ ಆಂಜನೇಯ ಕಾಣಿಸ್ಕೊಂಡ. ಆಗ ತುಳಸಿದಾಸರು ಪುನಃ ಆತನ ಕಾಲನ್ನು ಹಿಡ್ಕೊಂಡು, ಆಂಜನೇಯ, ಇಷ್ಟು ಹೊತ್ತಕ್ಕಾದರೂ ಶ್ರೀರಾಮ ಬರಲಿಲ್ವೇ, ಇನ್ನಾದರೂ ಶ್ರೀರಾಮ ಲಕ್ಷ್ಮಣರನ್ನು ತೋರಿಸಬಾರ್ದೆ ಅಂತ ಬೇಡಿಕೊಂಡ್ರು. ಆಗ ಆಂಜನೇಯ ನಗ್ತ, ಇಬ್ಬರು ರಾಜಕುಮಾರರು ಕುದುರೆಗಳ ಮೇಲೆ ಹೋದ್ರಲ್ಲ, ಅವರೇ ರಾಮ ಲಕ್ಷ್ಮಣರು ಅಂತ ಹೇಳ್ದ. ತುಳಸಿದಾಸರಿಗೆ ತಮ್ಮ ಮೂಢತನಕ್ಕೆ ಬಹಳ ದುಃಖ ಆಯಿತು. ನನ್ನ ಕಣ್ಣುಗಳೇ ನನಗೆ ಶತ್ರುಗಳಾದ್ವಲ್ಲ ಅಂತ ಹೇಳಿ ಅಳತಾ ಆಂಜನೇಯನನ್ನು ಮತ್ತೆ ಪ್ರಾರ್ಥನೆ ಮಾಡಿದರು. ನೀನು ಅಯೋಧ್ಯೆಗೆ ಹೋಗು, ಅಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣರ ಸೌಮ್ಯ ರೂಪದ ದರ್ಶನ ದೊರೆಯುತ್ತೆ ಅಂತ ಆಕಾಶದಲ್ಲಿ ನಿಂತು ಆಂಜನೇಯ ಹೇಳಿದ ಹಾಗೆ ಅವರಿಗೆ ಕೇಳಿಸ್ತು. ಸ್ವಲ್ಪ ಕಾಲ ನಂತರ ದಾಸರಿಗೆ ಶ್ರೀರಾಮನ ದರ್ಶನ ಮತ್ತೆ ಆಯಿತು. ಶ್ರೀರಾಮನು ಅವರಿಗೆ ತನ್ನ ಹಣೆಗೆ ಚಂದನವನ್ನು ಇಡು ಅಂತ ಹೇಳಿದ ಹಾಗೆ ಆಯಿತು ಅಂತ ಕೆಲವರು ಹೇಳ್ತಾರೆ. ಸರಿ, ಇದೆಲ್ಲ ಆದಮೇಲೆ ತುಳಸಿದಾಸರು ಕಾಶಿಯನ್ನು ಬಿಟ್ಟು ಮತ್ತೆ ಅಯೋಧ್ಯೆಗೆ ಬಂದರು. ಕಾಶಿಯಲ್ಲಿದ್ದಾಗ ಜಾನಕಿ ಮಂಗಲ, ಪಾರ್ವತಿ ಮಂಗಲ ಅಂತಕ್ಕಂಥ ಎರಡು ಕಾವ್ಯಗಳನ್ನು ರಚನೆ ಮಾಡಿದರು. ಅಯೋಧ್ಯೆಗೆ ಬಂದ ನಂತರ ಸ್ವಲ್ಪ ಕಾಲ ಏಕಾಂತದಲ್ಲಿ ಕಠಿಣ ತಪಸ್ಸು ಮಾಡಿದ ತುಳಸಿದಾಸರು ರಾಮಚರಿತ ಮಾನಸದ ರಚನೆಯ ಸಂಕಲ್ಪವನ್ನು ಮಾಡಿದರು. ತುಳಸಿದಾಸರು ತಮ್ಮ ಕೃತಿಯಲ್ಲೇ ಶ್ರೀ ರಾಮಲಕ್ಷ್ಮಣರನ್ನು ಕಂಡರು. ಅಷ್ಟೇ ಅಲ್ಲ, ತಮ್ಮ ಕೃತಿಯ ಮೂಲಕ ಜಗತ್ತಿನ ಜನತೆಗೂ ಶ್ರೀ ಸೀತಾರಾಮ ಲಕ್ಷ್ಮಣರ ದರ್ಶನವನ್ನು ಮಾಡಿಸಿದರು. ಸರಿ, ಇನ್ನೊಂದು ಸಂದರ್ಭ, ತುಳಸಿದಾಸರಿಗೆ ಗ್ರಂಥದ ಪ್ರಕಾಶನಕ್ಕೆ ಕಾಶಿಯೇ ಸರಿ ಅಂತ ಕಾಣಿಸ್ತು. ಮತ್ತೆ ಕಾಶಿಗೆ ವಾಪಸ್ ಬಂದರು. ಅದೇ ಕುಟೀರ, ಅದೇ ರೀತಿಯ ದಿನಚರಿ, ಪ್ರವಚನ. ಆದರೆ ಈ ಸಲದ ಪ್ರವಚನದಲ್ಲಿ ತಾವೇ ರಚಿಸಿದ ರಾಮಚರಿತ ಮಾನಸದ ಗಾಯನ ವ್ಯಾಖ್ಯಾನಗಳನ್ನು ಹೇಳ್ತಾ ಇದ್ರು. ಗೋಸ್ವಾಮಿ ತುಳಸಿದಾಸರ ಪಾಂಡಿತ್ಯ ಪ್ರತಿಭೆಗಳಿಗೆ ಮಾರುಹೋದ ಕಾಶಿಯ ಜನ ಅವರನ್ನು ವಾಲ್ಮೀಕಿಯ ಅವತಾರ ಅಂತ ನಂಬಿದರು. ಅನೇಕ ಪಂಡಿತರು ಅವರ ಶಿಷ್ಯರಾದರು. ಭಕ್ತಿಯ ಮಹತ್ವ ತಿಳಿದ ಸಾವಿರಾರು ಜನ ಶ್ರೀರಾಮ ಭಕ್ತರಾದರು. ಕೆಟ್ಟ ಬುದ್ಧಿಯವರು, ಹೊಟ್ಟೆ ಕಿಚ್ಚಿನವರು ಯಾವ ಕಾಲದಲ್ಲಿ ಇರಲಿಲ್ಲ. ಇಂಥವರು ಮಾಡಿದ ಒಂದು ಕೆಲಸದಿಂದಲೇ ರಾಮಚರಿತ ಮಾನಸದ ಹಿರಿಮೆ ಸ್ಪಷ್ಟವಾಯಿತು ಅಂತ ಒಂದು ಕಥೆನೂ ಇದೆ. ಒಂದ್ಸರಿ ಒಂದು ಪ್ರಸಂಗ ನಡೆಯುತ್ತೆ. ತುಳಸಿದಾಸರ ವಿರೋಧಿಗಳೆಲ್ಲ ಒಟ್ಟಾಗಿ ಸೇರಿ ಅದ್ವೈತ ಸಿದ್ಧಾಂತದ ಮಹಾಪಂಡಿತರಾದಂತಹ ಮಧುಸೂದನ ಸರಸ್ವತಿಯವರ ಬಳಿಗೆ ರಾಮಚರಿತ ಮಾನಸವನ್ನು ತೆಗೆದುಕೊಂಡು ಹೋಗಿ ಈ ಗ್ರಂಥದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳಿದರು. ಮಧುಸೂದನ ಸರಸ್ವತಿಯವರು ಅದ್ವೈತಿಗಳು, ತುಳಸಿದಾಸರು ಆ ಪಂಥದವರಲ್ಲ. ಆದ್ದರಿಂದ ಮಧುಸೂದನ ಸರಸ್ವತಿ ರಾಮಚರಿತ ಮಾನಸವನ್ನು ಖಂಡಿಸುತ್ತಾರೆ. ಆಗ ನಾವು ಅವರ ಹೆಸರಿನಲ್ಲಿ ಈ ಗ್ರಂಥದ ಬಗ್ಗೆ ಅಪಪ್ರಚಾರ ಮಾಡಬಹುದು ಎಂಬುದು ಅವರ ಉದ್ದೇಶ ಆಗಿತ್ತು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಮಧುಸೂದನ ಸರಸ್ವತಿಯವರು ಇಡೀ ರಾಮಚರಿತ ಮಾನಸವನ್ನು ಓದಿದ ನಂತರ ಹೇಳಿದರು, ಈ ಕಾವ್ಯ ವೃಂದಾವನದಲ್ಲಿ ತುಳಸಿ ಎಂಬ ವೃಕ್ಷ ಇದೆ, ಇದರ ಕವಿತಾ ರೂಪದಲ್ಲಿ ಕುಸುಮಗಳಲ್ಲಿ ರಾಮನೆಂಬ ದುಂಬಿ ಝೇಂಕರಿಸುತ್ತಾ ಸಂಚರಿಸ್ತಾ ಇದೆ ಅಂತ. ನೋಡಿ, ಒಬ್ಬ ಮಹಾಪುರುಷನ ಸಾಧನೆ ಅಂದರೆ ಹೀಗಿರುತ್ತೆ. ಸರಿ, ಗೋಸ್ವಾಮಿ ತುಳಸಿದಾಸರ ಕೀರ್ತಿ ಕಾಶಿಯಲ್ಲೆಲ್ಲ ಪ್ರಸಾರ ಆಯಿತು. ಅಷ್ಟೇ ಅಲ್ಲ, ಅದು ಇಡೀ ಉತ್ತರ ಭಾರತಕ್ಕೆಲ್ಲ ಹರಡಿತು. ಅನೇಕ ಜನ ಮುಸ್ಲಿಮರು ತುಳಸಿದಾಸರ ಶಿಷ್ಯರು ಆದರು. ಅಷ್ಟೇ ಅಲ್ಲ, ರಾಮ ಭಕ್ತರು ಆದರು. ಬಾದಶಃ ಜಹಂಗೀರನಿಗೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ. ತುಳಸಿದಾಸರ ಕೀರ್ತಿ ಬಾದಶಃ ಜಹಂಗೀರನ ಕಿವಿಗೂ ಮುಟ್ತು. ಜಹಂಗೀರ ತುಳಸಿದಾಸರನ್ನ ನೋಡಬೇಕು ಅಂತ ಇಚ್ಛಿಸ್ದ. ಆಗ್ರಾಕ್ಕೆ ಬಂದ ತುಳಸಿದಾಸರನ್ನ ಮೊಘಲ್ ಚಕ್ರವರ್ತಿ ಕರೆಸಿ ಸತ್ಕಾರನೂ ಮಾಡಿದ. ನೀವು ಪವಾಡ ಮಾಡ್ತೀರಂತೆ, ನನಗೂ ಪವಾಡ ತೋರಿಸಿ ಎಂದ. ನಾನು ಪವಾಡ ಮಾಡೋದಿಲ್ಲ, ಶ್ರೀರಾಮನೇ ಸರ್ವಶಕ್ತ ಅಂತ ದಾಸರು ಹೇಳಿದರು. ಚಕ್ರವರ್ತಿ ಹಠ ಹಿಡಿದ. ನೀವು ಪವಾಡ ತೋರಿಸುವವರೆಗೆ ನಾನು ಬಿಡೋದಿಲ್ಲ ಅಂತ ಹೇಳಿ ಸಲೀಮಗಡದ ಅಂದರೆ ಗ್ವಾಲಿಯರ್ ಕೋಟೆಯಲ್ಲಿ ಸೆರೆಗೆ ಹಾಕ್ದ. ಎಲ್ಲವೂ ಆಂಜನೇಯನ ಇಚ್ಛೆ ಅಂತ ಹೇಳಿ ಕೈ ಮುಗಿದ್ರು ತುಳಸಿದಾಸರು. ಇದಕ್ಕಿದ್ದ ಹಾಗೆ ಕೋತಿಗಳು ರಾಜನ ಅರಮನೆ ರಾಣಿವಾಸ ಎಲ್ಲಾ ಕಡೆ ನುಗ್ಗಿ ಹಾವಳಿ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಸೈನಿಕರಿಗೂ ಅವು ಹೆದರ್ಲಿಲ್ಲ. ಬಾದಶಃ ತುಳಸಿದಾಸರನ್ನ ಬಿಡುಗಡೆ ಮಾಡಿದ ನಂತರನೇ ಕೋತಿಗಳ ಹಾವಳಿಯಿಂದ ಅವನಿಗೆ ಬಿಡುಗಡೆ ಆಯಿತು. ಸರಿ, ಹೀಗೆ ಇನ್ನೊಂದು ಕಥೆ ಇದೆ. ಈ ನಡುವೆ ತುಳಸಿದಾಸರು ಸತಸಈ ಎಂಬ 700 ಪದ್ಯಗಳ ಗ್ರಂಥವನ್ನು ರಚನೆ ಮಾಡಿದರು. ಇತಿಹಾಸಕಾರರು ಹೇಳ್ತಾರೆ, ಗೀತಾವಳಿ ಎಂಬ ಇನ್ನೊಂದು ಪದ್ಯ ಸಂಗ್ರಹದಲ್ಲಿ ಸೆರೆಮನೆಯಲ್ಲಿ ತುಳಸಿದಾಸರು ಆಂಜನೇಯನನ್ನು ಸ್ತುತಿಸಿದ ಪದ್ಯ ಇರೋದ್ರಿಂದ ಗೀತಾವಳಿ ಎಂಬ ಗ್ರಂಥದ ರಚನೆ ಕೂಡ ಇದೇ ಸಂದರ್ಭದಲ್ಲಿ ಆಗಿರಬಹುದು ಅಂತ. ಸರಿ, ಇದೆಲ್ಲ ಒಂದು ಕಡೆ ಆದರೆ ಕೃಷ್ಣ ರಾಮರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದನ್ನು ತುಳಸಿದಾಸರು ಹೇಗೆ ತೋರಿಸಿಕೊಟ್ರು ಅಂತ. ಕ್ರಮೇಣ ತುಳಸಿದಾಸರ ಶಿಷ್ಯವೃಂದ ಬೃಹದಾಕಾರದಲ್ಲಿ ಬೆಳೀತಾ ಹೋಯಿತು. ನಾಭಾದಾಸ, ಪ್ರಾಣಚಂದ ಚೌಹಾನ್, ಹೃದಯರಾಮ, ಅಗ್ರದಾಸ ಮುಂತಾದ ಕವಿಗಳು ತುಳಸಿದಾಸರ ಶಿಷ್ಯರಾಗಿ ಅವರ ಉಪದೇಶ ಆದರ್ಶಗಳಿಂದ ಪ್ರೇರಿತರಾಗಿ ರಾಮಭಕ್ತಿಯ ಪ್ರಚಾರ ಕಾರ್ಯದಲ್ಲಿ ನಿರತರಾದರು. ಒಮ್ಮೆ ತುಳಸಿದಾಸರು ಮಥುರಾಕ್ಕೆ ಬಂದರು. ಮಥುರಾ ಕೃಷ್ಣ ಭಕ್ತರ ಕೇಂದ್ರ. ಗೋಸ್ವಾಮಿಯವರು ಒಂದು ಕೃಷ್ಣ ದೇವಾಲಯಕ್ಕೆ ಹೋದರು. ಆಗ ಅಲ್ಲಿನ ಸಾಧು ಸಂತರುಗಳು ತುಳಸಿದಾಸರನ್ನು ಆದರದಿಂದ ಬರಮಾಡಿಕೊಂಡು ಮಾತಾಡಿಸಿ, ಸ್ವಾಮಿ, ತಾವು ಶ್ರೀರಾಮನ ಅನನ್ಯ ಭಕ್ತರೆಂದು ತಿಳಿದಿದ್ದೀವಿ. ಶ್ರೀರಾಮ ನನ್ನಲ್ಲದೆ ಬೇರೆ ದೇವರನ್ನು ಕುರಿತು ತಾವು ಹಾಡುವುದಿಲ್ಲವಂತೆ ಹೌದೇ ಅಂತ ಕೇಳ್ತಾರೆ. ಆಗ ತುಳಸಿದಾಸರು, ಹಾಗೇನೂ ಇಲ್ಲ, ಶ್ರೀರಾಮನೇ ಶ್ರೀಕೃಷ್ಣ ಎಂದು ಕೃಷ್ಣನ ಕುರಿತಾದ ಒಂದು ಗೀತೆಯನ್ನು ರಚಿಸಿ ಹಾಡ್ತಾರೆ. ಅದು ಶ್ರೀಕೃಷ್ಣನ ಕುರಿತಾದ ಗೀತೆಯಾದರೂ ಅದರಲ್ಲಿ ಶ್ರೀರಾಮನ ಗುಣಗಳೇ ವರ್ಣಿತವಾಗಿರುವುದನ್ನು ಸಹ ಅವರು ತೋರಿಸ್ಕೊಡ್ತಾರೆ. ನೆರೆದಿದ್ದ ಸಾಧು ಸಂತರು ತುಂಬ ಸಂತೋಷ ಪಡ್ತಾರೆ. ಜೊತೆಗೆ ಒಂದು ಅದ್ಭುತನೂ ನಡೆಯುತ್ತೆ. ಹಾಡು ಮುಗಿತಾ ಇದ್ದ ಹಾಗೆ ಗರ್ಭಗುಡಿಯಲ್ಲಿದ್ದ ಮುರಳೀಧರ ಶ್ರೀಕೃಷ್ಣ ಮೂರ್ತಿ ಕೋದಂಡಪಾಣಿಯಾದ ಶ್ರೀರಾಮನಾಗಿ ಕಾಣಿಸಿಕೊಂಡಂತೆ. ಈ ಅದ್ಭುತವನ್ನು ನೋಡಿದ ನೆರೆದ ಜನ ಬೆರಗಾಗ್ತಾರೆ. ಜೊತೆಗೆ ಶ್ರೀರಾಮಕೃಷ್ಣರಲ್ಲಿ ಭೇದ ಭಾವ ಇಲ್ಲ ಅನ್ನೋದನ್ನು ತೋರಿಸಿದ ಗೋಸ್ವಾಮಿ ತುಳಸಿದಾಸರ ಗುಣಗಾನವನ್ನು ಮಾಡ್ತಾರೆ. ಆನಂತರ ತುಳಸಿದಾಸರು ಕೃಷ್ಣ ಗೀತಾವಳಿ ಎಂಬ ಗ್ರಂಥವನ್ನು ರಚನೆ ಮಾಡ್ತಾರೆ. ಕೇಳುಗರೆ, ತುಳಸಿದಾಸರದು ಬಹುದೊಡ್ಡ ವ್ಯಕ್ತಿತ್ವ. ಎಳೆಯ ವಯಸ್ಸಿನಿಂದಲೇ ಬಹು ಕಷ್ಟವನ್ನು ಕಂಡಂಥವರು. ತಂದೆ ತಾಯಿಯ ಲಾಲನೆ ಇಲ್ಲದೆ ಅವರಿವರ ದಯೆಯಿಂದ ಬೆಳೆದ ಹುಡುಗ. ಅವರು ಸನ್ಯಾಸಿಯಾದ ಮೇಲೂ ಕಷ್ಟ ತಪ್ಪಲೇ ಇಲ್ಲ. ಅವರು ಕಾಶಿಯಲ್ಲಿ ನೆಲೆಸಿದಾಗ ಅವರನ್ನು ಬೈದವರು ಹಾಸ್ಯ ಮಾಡಿದವರು ಎಷ್ಟೋ ಮಂದಿ. ಆದರೆ ಅವರು ಸಿಟ್ಟಿಗೇಳಲಿಲ್ಲ. ಅವರೇ ಒಂದು ಕಡೆ ಹೇಳಿದ್ದಾರೆ, ತುಳಸಿ ತುಂಬ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ ಎಂದು ಕೆಲವರು ಹೇಳುತ್ತಾರೆ. ಕೆಲವರು ಅವನೊಬ್ಬ ಮೋಸಗಾರ ಎನ್ನುತ್ತಾರೆ. ಇನ್ನೂ ಕೆಲವರು ನಿಜವಾಗಿಯೂ ಅವನು ರಾಮಭಕ್ತ ಎನ್ನುತ್ತಾರೆ. ಎಲ್ಲವನ್ನೂ ನಾನು ಸಹಿಸಬಲ್ಲೆ. ನನ್ನ ಮನಸ್ಸಿಗೆ ಆತಂಕವಿಲ್ಲ. ತುಳಸಿಗೆ ಒಳ್ಳೆಯದಾಗುವುದು ಕೆಟ್ಟದ್ದಾಗುವುದು ಎಲ್ಲ ರಾಮನ ಕೈಯಲ್ಲಿದೆ. ಕರುಣೆ ಧೈರ್ಯ ಎರಡೂ ಬೆರೆತಿದ್ದವು ಅದರಲ್ಲಿ. ಬ್ರಾಹ್ಮಣನೊಬ್ಬ ಏನೋ ಕೆಟ್ಟ ಕೆಲಸ ಮಾಡಿದಂತೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಕಾಶಿಗೆ ಬಂದ. ಆಚಾರವಂತರು ಅವನು ಜಾತಿ ಕೆಟ್ಟವನು ಅಂತ ದೂರ ಇಟ್ಟರು. ತುಳಸಿದಾಸರು ಅವನನ್ನ ತಮ್ಮವನು ಅಂತ ಕಂಡ್ರು. ಆಚಾರವಂತರಿಗೆ ಕೋಪ ಬರುತ್ತದೆ, ತಮಗೆ ಆಕ್ಷೇಪಣೆ ಬರುತ್ತದೆ ಎಂದು ತಿಳಿದು ಅವನು ಮಾಡಿದ ಅಡುಗೆಯನ್ನು ಊಟ ಮಾಡಿದರು. ತುಳಸಿದಾಸರು ಬಹುದೊಡ್ಡ ವಿದ್ವಾಂಸರು. ಭಾರತೀಯ ತತ್ವಶಾಸ್ತ್ರ ಮತ್ತು ಸಾಹಿತ್ಯಗಳನ್ನು ಆಳವಾಗಿ ಅಭ್ಯಾಸ ಮಾಡಿದವರು. ಆದರೆ ತಮ್ಮ ವಿದ್ವತ್ತಿನ ವಿಷಯದಲ್ಲಿ ಅವರಿಗೆ ಅಹಂಕಾರ ಎಂದೂ ಇರಲಿಲ್ಲ. ರಾಮ ಧ್ಯಾನವೇ ಎಲ್ಲಕ್ಕಿಂತ ಅವರಿಗೆ ಮಹತ್ವದ ವಿಷಯ ಆಗಿತ್ತು. ಎಷ್ಟೇ ಕಷ್ಟ ಬರಲಿ ಜೀವನದಲ್ಲಿ ಶ್ರದ್ಧೆಯನ್ನು ಕಳೆದುಕೊಳ್ಬಾರ್ದು. ಜಾತಿ ಮತ ಕುಲಗಳನ್ನು ಮರೆತು ಎಲ್ಲರೂ ದೇವರ ಮಕ್ಕಳು ಎಂದು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು, ಹೀಗೆ ದಾರಿ ತೋರಿಸಿದವರು ತುಳಸಿದಾಸರು. ಕೇಳುಗರೆ, ತುಳಸಿದಾಸರು ಬೋಧಿಸಿದ ಭಕ್ತಿ ಮಾರ್ಗ ಅಂದಿಗೂ ಇಂದಿಗೂ ಎಂದೆಂದಿಗೂ ರಾಜಮಾರ್ಗದಂತೆ ಅನುಕರಣೀಯ. ಅವರು ಚಿತ್ರಿಸಿದ ಶ್ರೀರಾಮ, ಲಕ್ಷ್ಮಣ, ಭರತ, ಸೀತೆ, ಆಂಜನೇಯ, ವಿಭೀಷಣ, ಜಟಾಯು, ಗುಹ, ಸುಗ್ರೀವರುಗಳು ಹಿಂದೂ ಸಂಸ್ಕೃತಿಯ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಇಂಥ ಜಗದ್ವಂದ್ಯ ಮಹಾಕವಿ ಸಂತಶ್ರೇಷ್ಠ ಗೋಸ್ವಾಮಿ ತುಳಸಿದಾಸರು ನಮ್ಮ ದೇಶದಲ್ಲಿ ಹುಟ್ಟಿ ಬಾಳಿ ಬದುಕಿದರು ಎಂಬುದನ್ನು ಹೇಳುವುದೇ ಒಂದು ಸಂತಸದ ಸಂಗತಿ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ತಾವು ಅಂಥ ಮಹಾನ್ ಚೇತನ ತುಳಸಿದಾಸರ ಬಗ್ಗೆ ಆಲಿಸಿದಿರಿ. ಇಲ್ಲಿಗೆ ಇಂದಿನ ನೆನಪಿನಂಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಹಾನ್ ಚೇತನನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.